ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದು ಅಲ್ಪಂಚ, ಯಾವುದು ಸಾರಭೂತವಾದದ್ದು ಯಾವುದು ನಿಸ್ಸಾರವಾದದ್ದು ಅನ್ನೋ ತಿಳುವಳಿಕೆ ಇರೋದಿಲ್ಲವಲ್ಲ ಅದು ಅಲ್ಪಂ. ಸಾಮಾನ್ಯವಾಗಿ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಡಸ್ಟ್ಬಿನ್ ಅಲ್ಲಿ ಹುಡುಕ್ತಾ ಇರ್ತಾರೆ ಕೆಲವರು, ನೋಡ್ತಿರ್ತಾರೆ ಕೆಲವರು, ಆಶ್ಚರ್ಯ ಪಡ್ತಾರೆ ಈ ಡಸ್ಟ್ಬಿನ್ ಅಲ್ಲಿ ಹುಡುಕ್ತಿದ್ದಾರೆ ಇವರೆಲ್ಲ ಕೂಡ. ಏನಿರುತ್ತೆ ಅದರೊಳಗೆ? ವೇಸ್ಟ್ ಎಲ್ಲ ತಂದು ಹಾಕಿರ್ತಾರೆ, ತಿಂದು ಮೆಕ್ಕಿದ್ದನ್ನು ಹಾಕಿರ್ತಾರೆ. ಅಲ್ಲಿ ಹುಡುಕೋರು ಕಂಡಿದ್ದಾರೆ ಏನ್ ತಿಳ್ಕೊತಾರೆ, ಎಂಥ ಮಹಾಪಾಪಿ ಇವನು, ಎಂಥವ್ರ ತಿಳುವಳಿಕೆ ಇದೆಯಾ, ಎಷ್ಟು ಮೂರ್ಖ ಅಂತ ಗೊತ್ತಾಗತ್ತಲ್ಲ. ಇವತ್ತು ಅದೇ ಕೆಲಸ ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ದೇವರನ್ನು ಬಿಟ್ಟು ತತ್ವವನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಬೇರೆ ವಸ್ತುನ ಹುಡುಕ್ತಾ ಹೋದರೆ ಇದು ತಾಮಸ ಜ್ಞಾನ ಹೊರತು ಇದೆಂದು ಸಾತ್ವಿಕ ಜ್ಞಾನ ಅಂತ ಅನಿಸ ಸಾಧ್ಯವೇ ಇಲ್ಲ. ಸಾತ್ವಿಕ, ರಾಜಸ, ತಾಮಸ ಈ ಮೂರರೊಳಗೆ ಯಾವ ಯೋಚನೆ ಮಾಡಬೇಕು? ಸಾತ್ವಿಕ ಜ್ಞಾನ ಯಾವಾಗಲೂ ಇರಬೇಕು. ರಾಜಸ ಜ್ಞಾನ ಎಷ್ಟು ಬೇಕೋ ಅಷ್ಟೇ, ಹೆಚ್ಚು ಬೇಕಾಗಿಲ್ಲ, ಹೆಚ್ಚು ಬೇಕೋ ಅಷ್ಟೇ. ತಾಮಸ ಜ್ಞಾನ ಮಾತ್ರ ಇರಲೇಬಾರದು. ಈ ಮೂರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರಾಜಸ ಜ್ಞಾನ ಲೋಕದ ಜ್ಞಾನ ಬೇಕೇ ಬೇಕು, ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಟೂ ಮಚ್ ಬೇಕಾಗಿಲ್ಲ, ಎಷ್ಟು ಬೇಕೋ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಹೊರತು ಏನು ಬೇಕಾಗಿಲ್ಲ. ಏನೋ ತರಕಾರಿ ತರ್ತಾನೆ, ಏನೋ ಬೆಂಡೆಕಾಯ ಸೌತೆಕಾಯ ತರ್ತಾನೆ, ಈಗ ಎಲ್ಲಿ ಬೆಳೀತು, ಬೆಳೆದ ಅಪ್ಪ ಯಾರು, ಅವನ ಕುಲಗೋತ್ರ ಏನು, ಅಥವಾ ನೀನೇ ಮಾಡ್ತೀಯ ಈ ಮಧ್ಯೆ ಪಾಪ, ಅದು ಬೇಗ ಬೆಂಡೆಕಾಯಿ ಹೌದೋ ಅಲ್ಲೋ, ಅದು ಸೌತೆಕಾಯಿ ಅಷ್ಟಾಕ್ರೆ ಉಳಿದಲ್ಲೇ ಜಿಗ್ಲಸ್ ಬೇಕಾಗಿಲ್ಲ. ಆದ್ರೆ ಸಾಲಿಗ್ರಾಮ ಸಿಕ್ತು, ಪ್ರತಿಭೆ ಸಿಕ್ತು, ಇದು ಯಾರ ಪ್ರತಿಮೆ, ಯಾರು ಮಾಡಿದ್ದು, ಯಾರ್ಯಾರು ಕುದಿ ಬೇಕದೆಲ್ಲ ಕೂಡ. ಯಾರೋ ಕಳ್ತನ ತಂದುಬಿಟ್ರೆ ಭಾರಿ ತಪ್ಪೋದು, ಜೈಲಿಗೆ ಹೋಗಬೇಕಾಗುತ್ತೆ, ವೈಕುಂಠಕ್ಕೆ ಹೋಗೋದಿಲ್ಲ, ಜೈಲಿಗೆ ಹೋಗಬೇಕಾಗುತ್ತೆ. ಆಮೇಲೆ ಅದು ಅಲ್ಲೆಲ್ಲ ತೊಗೊಳಕ್ ಬರೋದಿಲ್ಲ, ಅದು ಯಾಕೆ ಅದು ಎಕ್ಸ್ಪ್ಲೇಸ್ ಮಾಡ್ಬೇಕಾಗತ್ತೆ. ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ ಆಗ್ಲೇನೆ. ಈ ನೋಟ್ ಬಗ್ಗೆ ನೋಡೋ ಕ್ರಮನೇ ಬೇರೆ, ಪೇಪರ್ ಬಗ್ಗೆ ನೋಡೋ ಕ್ರಮನೇ ಬೇರೆ. ಆದ್ದರಿಂದ ಯಾವುದು ಸಾರಭೂತವಾದದ್ದು ಯಾವುದು ನಿಸ್ಸಾರಭೂತವಾದದ್ದು ಅನ್ನೋ ತಿಳುವಳಿಕೆ ಇಲ್ಲದೆ ಹೋಗಿಬಿಟ್ರೆ ಆ ಜ್ಞಾನದೊಳಗೆ ಅಷ್ಟು ಒಂದು ಗ್ರಾಹ್ಯತ್ವ ಬರೋದಿಲ್ಲ, ಅದು ಮಹತ್ವ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಂದು ಜ್ಞಾನ ತಾತ್ವಿಕ ಆಗಾಗ ಮಾಡಬೇಕೆ ಹೊರತು ಬೇರೆ ಕಡೆ ಗಮನ ಕೊಡಬಾರದು. ಇದನ್ನು ಯೋಚನೆ ಮಾಡಿದರೆ ಇಡೀ ಜೀವನದೊಳಗೆ ಒಂದು ದಿವಸದೊಳಗೆ ಎಷ್ಟು ಸಾತ್ವಿಕ ಜ್ಞಾನ ಅಂತ ಯೋಚನೆ ಮಾಡಿ. ದೇವರ ವಿಚಾರ ಇಲ್ಲ, ಧರ್ಮದ ವಿಚಾರ ಇಲ್ಲ, ಸತ್ ಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನಮ್ಮ ಇತಿಮಿತಿಗಳು ಗೊತ್ತಿಲ್ಲ, ಐದು ಕಾರಣಗಳಿಂದ ಜಗತ್ತಾಗತ್ತೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಅಲ್ಲಿ ಆಯ್ತು, ಊಟ ಮಾಡ ತಿಂದ ಮಲ್ಕೊಂಡ್ಬಿಟ್ಟೆ ಅಷ್ಟೇ. ಬೈವರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ ಅಷ್ಟೇ. ಏನು ಉಪಯೋಗ ಇದರಿಂದ? ಈ ಜೀವನದಿಂದ ಏನೂ ಫಲ ಸಾಧಿಸಲಿಕ್ಕಾಗೋದಿಲ್ಲ. ಹೋದ ಸಿದ್ಧ ಬಂದ ಸಿದ್ಧ ಅಂತ, ಹೋದ ಪುಟ್ಟ ಬಂದ ಪುಟ್ಟ ಅಂತಾರೆ ನೋಡಿ. ಹೋದ ಬಂದ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಏನೂ ಪ್ರಯೋಜನ ಇಲ್ಲ. ಅದಕ್ಕೊಂದು ಖಚಿತವಾದಂತಹ ಯಶಸ್ಸು ಸಿಗಬೇಕಾದ್ರೆ ಸಾತ್ವಿಕ ಜ್ಞಾನವೇ ಜ್ಞಾನ ಹೊರತು ಉಳಿದ ಜ್ಞಾನಗಳು ಸರಿಯಾದ ಜ್ಞಾನ ಅಲ್ಲ. ರಾಜಸ ಜ್ಞಾನ ಲಿಮಿಟ್ ಮಾಡಿ, ಸಾತ್ವಿಕ ಜ್ಞಾನ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ತಾಮಸ ಜ್ಞಾನ ಬಿಟ್ಟುಬಿಡಿ. ಇದು ಮೂರು. ಇದು ಸಾತ್ವಿಕ ಜ್ಞಾನ ಯಾವಾಗಲೂ ಇರಲಿ, ರಾಜಸ ಜ್ಞಾನ ಎಷ್ಟು ಬೇಕೋ ಅಷ್ಟು ಇರಲಿ, ತಾಮಸ ಜ್ಞಾನ ಬೇಡವೇ ಬೇಡವ ಅಂತ ತಿಳ್ಕೊಂಡ್ರೆ ನಮ್ಮ ಬದುಕಿನ ನಿಜವಾದ ಹಾದಿ ಸಿಕ್ಕಂತೆ. ಇಷ್ಟು ಹೇಳಿ ಎರಡನೇ ಭಾಗ ಈಗ. ಕರ್ಮ ಅಂದ್ರೆ ಏನು ಅಂತ ಮುಂದಿನ ಪ್ರಶ್ನೆ. ಕರ್ಮ ಅಂದ್ರೆ ಏನು? ಅಂದ್ರೆ ಕರ್ಮ ಅಂದ್ರೆ ಯಾವ ಕರ್ಮ? ಮೋಕ್ಷಕ್ಕೆ ಸಾಧಕವಾಗತಕ್ಕಂಥ ಕೆಲಸ. ಏನ್ ಕೆಲಸ ಮಾಡ್ತೀನಿ ಅಂತ ಕೇಳ್ತಾರಲ್ಲ, ಹಾಕಿ ಏನ್ ಕೆಲಸ ಮಾಡ್ತೀರ? ಸದ್ಯ ಊಟ ಮಾಡ್ತೀನಿ ಅಂತ ಕೇಳಿದ್ರೆ ಅದು ಕೆಲಸ ಅಲ್ಲ. ಇವತ್ತು ಎಲ್ಲಿದ್ದೀರಿ ಅಂತ ಯಾರು ಕೇಳ್ತಾರೆ? ಸದ್ಯ ನಿಂತಿದ್ದಾರೆ ಮುಂದೆ ಅಂತ ಕೇಳಿದ್ರೆ ಇದಲ್ಲ. ಈ ಬೆಂಗಳೂರಲ್ಲಿ ಇದ್ದೀರೋ ಬೇರೆ ಊರಲ್ಲಿ ಇದ್ದೀರೋ ಆ ತರ ಕೇಳ್ತಾರೆ. ಎಲ್ಲಿದ್ದೀರಿ ಎಂಬ ಪ್ರಶ್ನೆ ಏನರ್ಥಾನೋ, ಇವತ್ತು ಏನ್ ಮಾಡ್ತೀರಿ ಅಂತ ಕೇಳೋ ಪ್ರಶ್ನೆ ಏನರ್ಥಾನೋ. ಕರ್ಮ ಅಂದ್ರೆ ತತ್ಕರ್ಮ ಹರಿತೋಷಮ್ಯತೆ ಡಿಫೈನ್ ಮಾಡ್ತಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ತತ್ಕರ್ಮ ಹರಿತೋಷಮ್ಯತೆ, ಕರ್ಮ ಅಂತ ಯಾವ್ದನ್ನು ಕರಿಬೇಕು? ಸಂಬಳ ಬಂದ್ರೆ ಕೆಲಸ ಹೇಗೋ, ದೇವರು ಮೆಚ್ಚಿದ್ರೆ ಅದನ್ನು ಕರ್ಮ ಅಂತ ಕರಿಬೇಕು. ಆ ಕರ್ಮ ಅಂದ್ರೆ ಯಾವುದು? ನಿಯತಂ ಸಂಗರಹಿತಂ ಅರಾಗ ದ್ವೇಷತಃ ಕೃತಂ. ಇದು ವಿಶೇಷವಾದಂತಹ ಕರ್ಮದ ಲಕ್ಷಣ. ನಿಯತಂ ಸಂಗರಹಿತಂ ಅಫಲ ಪ್ರೇಕ್ಷಣಾ ಕೃತಂ. ನಿಯತಂ ಅದು ಮಾಡಬೇಕು ಅಂತ ಶಾಸ್ತ್ರ ಹೇಳಿರಬೇಕು, ಅದನ್ನೇ ಮಾಡಬೇಕೆ ಹೊರತು ಬೇರೆ ಮಾಡಿದ್ರೆ ಕರ್ಮ ಅಲ್ಲ. ಸಂಗರಹಿತಂ ಅಭಿಮಾನದಲ್ಲಿ ಇರಬಾರದು, ನಾನೇ ಮಾಡ್ತೇನೆ ಅಹಂಕಾರ ಇರಬಾರದು. ಅರಾಗ ದ್ವೇಷತಃ ಕೃತಂ, ರಾಗದ್ವೇಷಗಳನ್ನು ಬಿಟ್ಟು ಮಾಡಿರಬೇಕು. ರಾಗ ಅಂದ್ರೆ ಕಾಮ, ದ್ವೇಷ ಅಂದ್ರೆ ವೈರ. ರಾಗನೂ ಇರಬಾರದು, ಕಾಮನೂ ಇರಬಾರದು. ಅವನು ಬಂದ, ನನಗಾಗಲೇವನು, ನಾವು ಮಗನ ಪೇಪರ್ ನನ್ನ ಹತ್ರ ಬಂದಿದ್ದೆ, ಕತ್ತೆ ಮುಗಿಸಿಬಿಡ್ತೇನೆ ಅಂತ ಹೋಗ್ತಾನೆ ಪರೀಕ್ಷೆಗೆ ಹೋಗ್ಬೇಕಾದ್ರೆ. ಅವನು ನನ್ನ ದುಷ್ಟ, ನನ್ನ ಕಂಡಗಾರ ಬೈತಾ ಇದ್ದ. ನಾವು ಸಣ್ಣ ಚಿಕ್ಕಂದಿನಿಂದ ಗಲಾಟೆ ಮಾಡ್ಕೊಂಡವರು, ಪುಣ್ಯಕ್ಕೆ ಅವನ ಮಗನ ಪೇಪರ್ ನನ್ನ ಕೈಲಿದೆ, ಇವತ್ತು ನನ್ನ ಕತೆ ಮುಗಿಸೇ ಬರುತ್ತೆ ನಾನು ಹೊರಡ್ತಾನಲ್ಲ, ಅದು ದೇಹತಃ ಕೃತಂ, ದೇಶದಿಂದ ಮಾಡ್ತಾನೆ. ಇವನು ಓಹೋ, ನನ್ನ ಬಂಧುವಿನ ಮಗ, ನನಗೂ ಒಂದು ಭಾರಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆನ್ ಪೇಪರ್ ನನ್ನ ಹತ್ರ ಬಂತು, ಅವ್ರು ಬರೀ ಪೇಪರ್ ಕೊಟ್ಟರು ಚಿಂತಿಲ್ಲ, ಪಾಸ್ ಮಾಡಿಸೇ ಬರುತ್ತೇನೆ. ಇದು ಕಾಮ ಇದೆ, ರಾಗ ಇದೆ, ದ್ವೇಷ ಇದೆ. ರಾಗ ದ್ವೇಷಗಳನ್ನು ಬಿಟ್ಟು ಇಟ್ಕೊಂಡು ಮಾಡಿದರೆ ಅದು ಸಾತ್ವಿಕ ಕರ್ಮ ಅಲ್ಲ. ಮಾಡಬೇಕು ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕೆ ಹೊರತು ಇದು ಯಾವುದೂ ಇರಬಾರದು. ನಿಯತಂ ಸಂಗರಹಿತಂ ಅರಾಗ ದ್ವೇಷತಃ ಕೃತಂ ಕಾರ್ಯಮಿತ್ತೇವ ಯತ್ಕರ್ಮ. ಯಾವ ಕೆಲಸ ಮಾಡಲೇಬೇಕು ಅಂತ ಮಾಡ್ತಾನಲ್ಲ ಆ ಕರ್ಮವನ್ನ ಸಾತ್ವಿಕ ಕರ್ಮ ಅಂತ ಕರೀತಾರೆ. ಯೋಚನೆ ಮಾಡ್ತಾ ಹೋಗಬೇಕು. ಎಷ್ಟೋ ಕೆಲಸ ಮಾಡಿರ್ತೇವಲ್ಲ, ಯಾಕೆ ಮಾಡಿರ್ತಾನೆ, ಏನೋ ಕೊಡ್ತಾರೆ ಅಂತ ತಿಳ್ಕೊಂಡು ಮಾಡೋದು. ಕೊಡದೆ ಹೋದ್ರೆ ಬಾಯಿ ಬಂದ ಬೈದು ಬಿಡಬೇಕು. ಕೊನೆಗೆ ರಾಯರು ಸೇವೆ ಮಾಡಿದ, ಅವನು ವಾರ ಮಾಡಿದ, ಏನೂ ಆಗಲಿಲ್ಲ, ಇನ್ಮೇಲೆ ರಾಯರ ಸಾವಾಸನೇ ಬೇಡ, ನಾನು ಬೇರೆ ಕಡೆಗೆ ಹೋಗೋದು, ಇಷ್ಟೆಲ್ಲ ಭಾರತದ ಹಾಳು ಮಾಡ್ಕೊಂಡ್ಬಿಟ್ಟು ನಾನು ಸೇವೆ ಮಾಡಿದೆ, ಸರಿ ಹೋಯ್ತೋ ಇಲ್ಲೋ, ಅದಕ್ಕೆ ಫಲ ಬಂದು ಬರಲು ಯೋಚನೆ ಮಾಡಲಿಲ್ಲ. ಇವ್ರ ಯೋಗ್ಯತೆ ಇಷ್ಟೇ ಅಂತ ಕಾಣಿಸ್ತದೆ, ಇವ್ರು ಏನೇನೋ ಮಾಡ್ತಾರೆ, ನಾನು ಇಲ್ಲಿ ಇನ್ನೊಂದು ಬರೋದಿಲ್ಲ, ಈ ಭಾವನೆ ಇರಬಾರದು. ಅದೆಲ್ಲ ತಪ್ಪದು. ಒಂದು ಅಫಲ ಪ್ರೇಕ್ಷಣಾ ಕರ್ಮ, ಫಲಪ್ರಾಪ್ತಿ ಅಪೇಕ್ಷೆ ಇರಬಾರದು, ಅದರೊಳಗೆ ಫಲವ ನಿರೀಕ್ಷಣೆ ಮಾಡಬಾರದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದು ಅರ್ಥ ಮಾಡಿಕೊಂಡ್ರೆ ನಿಯತವಾಗಿರಬೇಕು. ಔಟ್ ಆಫ್ ಯೋಗಣೆ ಬರೋದಿಲ್ಲ, ಮಾಡೋದನ್ನೇ ಮಾಡಬೇಕು, ನಿಷಿದ್ಧವಾದ್ರೆ ಮಾಡಬಾರದು. ಕಾಮಕ್ರೋಧ ಇರಬಾರದು, ಫಲದ ಅಪೇಕ್ಷೆ ಇರಬಾರದು. ಅಂತ ಅಂತ ಕರ್ತೃ ಕರ್ಮವನ್ನು ಏನಂತ ಕರೀತಾರೆ, ಸಾತ್ವಿಕ ಕರ್ಮ ಅಂತ ಕರೀತಾರೆ. ಸ್ವಲ್ಪ ಯೋಚನೆ, ಯಾರೋ ಮನೆ ಹೋಗ್ತಾನೆ, ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರೆ, ಓ ಬನ್ನಿ ಹುಣ್ಣಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೇವೆ ಬನ್ನಿ ಅಂತ ಕರೆದ. ಭಾರಿ ಖುಷಿಯಾಯ್ತು, ಹೋದ ಪಾಪ, ಏನು ವಿಷಯ ಅಂತ ಕೇಳಿದ, ಯಾತಕ್ಕೆ ಮಾಡ್ತೀರಿ ಅಂತ ಕೇಳಿದರೆ, ಏನೋ ಅನ್ಕೊಂಡಿದ್ದೆ, ಅವ್ನು ಯಾರೋ ಮನೆ ಆಗಲಿ ಅಂತ ಅನ್ಕೊಂಡಿದ್ದೆ, ಹಾಳಾಗೋದು ಸದ್ಯ ಅದಕ್ಕೆ ಮಾಡ್ತೇನೆ ಅಂತ ಕೇಳಿದರೆ, ಅಯ್ಯೋ ಪಾಪ ಇಷ್ಟ, ನನ್ನನ್ನು ಹಾಳು ಮಾಡಬೇಕೆ, ವಾಪಸ್ ಹೋಗಿಬಿಡ್ಬೇಕು, ಉಪಯೋಗ ಇಲ್ಲ. ಇನ್ನಕ್ಕೆ ಏನೋ ಅನ್ಕೊಂಡಿದ್ದೆ ಆಗಬೇಕು ಅಂತ, ಒಳ್ಳೆ ಕೆಲಸ ಮದುವೆಗೆ ಜಾಗ ಆಯ್ತು ಅಂತ ಕೇಳಿದ್ರೆ, ಮದ್ಯಪಾ ನೀನು ಒಳ್ಳೇದಾಯ್ತು ಮಾಯ, ನೀನೇ ಇಟ್ಟುಕೊಂಡು ಹೋಗಿಬಿಡಬೇಕು. ಇಲ್ಲ ಇಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತೇನೆ, ಹರಿರೇ ಬರೀ ವಿಷ್ಣು ಪ್ರಿಯತಾಮ್ ಅಂತ ಮಾಡ್ತೇನೆ, ಪ್ರಣಾಯಾಮ ವಾಸ್ತುವನ್ನು ಮಾಡ್ತೇನೆ. ಹೌದಾ, ನಾನು ಸೇರ್ತೇನೆ ಪುಣ್ಯಾತ್ಮ, ಒಳ್ಳೆ ಕೆಲಸ ಮಾಡ್ತಾ ಇದ್ದೆ. ಹೇಗಿದೆ ಯೋಚನೆ ಮಾಡಬೇಕಲ್ಲ, ನನ್ನ ಮೂರು ಕೆಲಸಕ್ಕೆ ಎಷ್ಟು ಎಂಥ ವಿಶೇಷವಾದ ಸಿದ್ಧಿ ಇದೆ. ಆದ್ದರಿಂದ ನಾವು ಸ್ವಾರ್ಥಕ್ಕೋಸ್ಕರ ಮಾಡಿದಾಗ ಸತ್ಕರ್ಮನೂ ನಿಷಿದ್ಧ ಕರ್ಮ ಆಗಿಬಿಡುತ್ತದೆ. ಯಾವಾಗ ಪರಾರ್ಥವಾಗಿ ಮಾಡ್ತೇವೆ, ದೇವರ ಪ್ರೀತಿಗೋಸ್ಕರ ಮಾಡ್ತೇವೆ, ಅದು ಸಾತ್ವಿಕ ಕರ್ಮವಾಗುತ್ತೆ ಅಂತ ಪರಮಾತ್ಮ ಅದನ್ನೆಲ್ಲ ಬಿಡಿಸ್ತಾ ಹೋಗ್ತಾನೆ. ಭಗವದ್ಗೀತೆ ನಮ್ಮ ಎದುರಿಗಿತ್ತು ಅಂದ್ರೆ ಪ್ರತಿಕ್ಷ ಕರಡಿ ನೋಡಿಕೊಂಡ್ರೆ ಮುಖ ಹೇಗೆ ಕಾಣಿಸ್ತದೆ ನೋಡಿ, ಮುಖ ಹೇಗೆ ಕಾಣಿಸ್ತದಲ್ಲ, ನಾವು ಮಾಡಿದ ನೇಚರ್ ಅಂತ ಅಷ್ಟ ಗೊತ್ತಾಗ್ತಾ ಇರ್ತದೆ. ಈ ಶಾಸ್ತ್ರದ ಕನ್ನಡಿಯೊಳಗೆ ನಾವು ಪ್ರತಿಯೊಂದನ್ನು ರಿಫ್ಲೆಕ್ಟ್ ಮಾಡಿ ನೋಡ್ತಾ ಇದ್ರೆ ಯಾವ್ದು ಹೇಗಿದೆ ಏನಿದೆ ಅಂತ ಗೊತ್ತಾಗ್ತದೆ. ಬರೀ ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಮುಖ ಬರೀ ಕಣ್ಣಿಗೆ ಕಾಣೋದಿಲ್ಲ, ಕನ್ನಡಿಯಲ್ಲಿ ಮಾತ್ರ ಕಾಣೋದು. ಶಾಸ್ತ್ರ ಓದಿದಾಗ ನಾವೇನ್ ತಿಳ್ಕೊಂಡಿರ್ತೇನೆ, ಮಾಡೋದೆಲ್ಲ ಭಾರಿ ಸಾತ್ವಿಕ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ನಾವು ಮಾಡೋದೊಂದೇ ಸಾತ್ವಿಕ ಅಷ್ಟೇ ಅಲ್ಲ, ದೇವರು ಮಾಡೋದೆಲ್ಲ ತಾಮಸ ಏನೋ ತಿಳ್ಕೊಂಡಿರ್ತೇವೆ. ಭಗವದ್ಗೀತೆ ಓದಿದ ಮೇಲೆ ನಾವು ಎಷ್ಟು ತಪ್ಪು ಮಾಡ್ತೇವೆ. ಮುಖದ ಅಲಂಕಾರ ಮಾಡ್ಕೋತಾನೆ, ತಕ್ಷ ಮುಖ ನೋಡ್ಕೋತಾನೆ, ಅವ್ನು ನೋಡ್ತಾನೆ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾನೆ. ಯಾವುದೇ ಅಡ್ಜಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೋದ್ರೆ, ಕನ್ನಡಿ ತೋರಿಸೋಷ್ಟು ಕೆಲಸ ನಾವು ಬರೀ ಕಣ್ಣು ಮಾಡೋಕ್ಕಾಗೋದಿಲ್ಲ. ಅದೇ ತರಹ ಶಾಸ್ತ್ರ ಓದ್ದ ನಮಗೆ ಗೊತ್ತಾಗೋ ನಮ್ಮ ತಪ್ಪುಗಳು ಸುಮ್ಮನೆ ಇದ್ರೆ ಗೊತ್ತಾಗೋದೇ ಇಲ್ಲ. ಭಗವದ್ಗೀತೆ ಒಂದೊಂದು ಮಾತುಗಳು ಕೂಡ ಅದು ಶಾಶ್ವತವಾದ ತತ್ವಗಳಾದ್ರಿಂದ ಅದನ್ನು ಬಿಡಿಸಿ ತಿಳ್ಕೊಳ್ಬೇಕು. ಇನ್ನು ರಾಜಸ ಇದೆ, ತಾಮಸ ಇದೆ, ಆಮೇಲೆ ಸಾತ್ವಿಕ ಕರ್ತ, ರಾಜಸ ಕರ್ತ, ತಾಮಸ ಕರ್ತ ಅಂತ ಆ ಭಾಗ ಇದೆ. ಒಂದೊಂದು ಭಾಗನೂ ಬಿಡಿಸಿ ಬಿಡಿಸಿ ನೋಡಬೇಕಾದ ನಮ್ಮ ಕರ್ತವ್ಯ. ಇನ್ನು ನಮಗೆ ಏಳು ದಿವಸ ಇದೆ, ಸರಿಯಾಗಿ ಇನ್ನು ಏಳು ದಿವಸ ಇದೆ. ಏಳು ದಿವಸದಲ್ಲಿ ಇದೆಲ್ಲವನ್ನು ಕೂಡ ಸಮಾಜ ನೋಡೋಣ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಕರ್ತವ್ಯಗಳನ್ನು ಭಗವಂತ ಹೇಳುತ್ತಾನೆ. ಎಷ್ಟೆಷ್ಟು ವಿಚಾರ ಬರುತ್ತೆ ಭಗವದ್ಗೀತೆಯಲ್ಲಿ ಅಂದ್ರೆ, ನಾವು ಏನು ಕೇಳಕ್ಕೆ ಇಷ್ಟಪಡ್ತೇವೆ ಪ್ರತಿಯೊಂದು ಭಗವದ್ಗೀತೆಯಲ್ಲಿ ಸಿಗುತ್ತೆ. ಅದನ್ನು ನಾಳೆಯಿಂದ ಮುಂದುವರೆಸೋಣ ಅಂತ ಹೇಳುತ್ತಾ ಒಂದು ಪ್ರಕಟಣೆ. ಭಗವದ್ಗೀತೆಯ ಬಗ್ಗೆ ಎರಡು ಪುಸ್ತಕಗಳು ತಯಾರಾಗ್ತಾ ಇದೆ, ಅದು ಶನಿವಾರ 14 ತಾರೀಕು ಬಿಡುಗಡೆ ಆಗ್ತಾ ಇದೆ. ಒಂದು ಭಗವದ್ಗೀತೆ ಪ್ರತಿ ಶ್ಲೋಕದ ಅನುವಾದ, ಮೂಲ ಶ್ಲೋಕ ಮತ್ತು ಅದರ ಅನುವಾದ, ಅದು ಒಂದು ಪುಸ್ತಕ. ಇನ್ನೊಂದು ಪುಸ್ತಕ ಗೀತಾಮಧು ಅಂತ ಹಿಂದೆ ಒಮ್ಮೆ ಮಾಡಿದ್ದು, 3 ಅಧ್ಯಾಯ ಮಾತ್ರ ಆಗಿತ್ತು, ಮುಂದೆ ಆಗಿರಲಿಲ್ಲ. ತುಂಬಾ ಜನ ಕೇಳ್ತಾ ಇದ್ರು ಬೇಕು ಅಂತ ಹೇಳಿಬಿಟ್ಟು ಅದು ಪೂರ್ತಿಯಾಗಿ ಅದು ಬಿಡುಗಡೆಯಾಗುತ್ತೆ. 14ನೇ ತಾರೀಕು ಸಾಯಂಕಾಲ ಅದೆರಡು ಬಿಡುಗಡೆಯಾಗುತ್ತೆ. ಹೆಚ್ಚಿನ ವಿವರಗಳನ್ನು ಮುಂದೆ ತಿಳಿಸ್ತೇನೆ, ಅದೆರಡು ಜ್ಞಾಪಕ ಇರಲಿ. ಇನ್ನೊಂದು 69 ತೀರ್ಥದ ಇನ್ನೊಂದು ಪುಸ್ತಕ, ಒಟ್ಟು 3 ಪುಸ್ತಕಗಳು ಅವತ್ತು ಬಿಡುಗಡೆ ಆಗ್ತಾ ಇದೆ. ಆ ವಿವರಗಳನ್ನು ಮುಂದೆ ತಿಳಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ದೇನೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲ.
ಯೋಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಸರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಕರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಹೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮ ಚ ವಾಯುಶ್ಚ ತದೀಯ ಪತ್ನೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಚಾಮಿ ದೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಘದಘದಹನಂ ಚ ವಾಸವೀ ಸೂನುಂ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮ ಪವಿತ್ರವಾದ ಭಗವದ್ಗೀತೆಯಲ್ಲಿ ಭಗವಂತನಾದ ಶ್ರೀಕೃಷ್ಣ ಜ್ಞಾನ, ಜ್ಞೇಯ ಮತ್ತು ಪರಿಜ್ಞಾತ ಈ ಮೂರು ಇದ್ದಾಗ ಒಂದು ಕರ್ಮಾಚರಣೆಗೆ ಪ್ರೇರಣೆ ಉಂಟಾಗುತ್ತೆ. ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಕರಣ ಒಂದು ಕರ್ಮ ಮತ್ತು ಕರ್ತೃ ಈ ಮೂರು ಇದ್ದಾಗ ಒಂದು ಕಾರ್ಯವಾಗುತ್ತೆ. ಕಾರ್ಯದ ಪ್ರೇರಣೆಗೆ ಏನು ಬೇಕು, ಕಾರ್ಯ ಆಗಲಿಕ್ಕೆ ಏನು ಬೇಕು ಅನ್ನೋದನ್ನ ಅಲ್ಲಿ ಭಗವಂತ ತಿಳಿಸಿದ್ದಾನೆ. ಆದ್ದರಿಂದ ಯಾವುದೇ ಕಾರ್ಯವನ್ನು ನಡೆಸಬೇಕು ಅಂತ ಇದ್ರೆ ಮೊದಲು ಪ್ರೇರಣೆಯಾಗಬೇಕು, ಅನಂತರ ಅದಕ್ಕೆ ಸಲಕರಣೆ ಬೇಕು. ಪ್ರೇರಣೆ ಹಿನ್ನೆಲೆ, ಸಲಕರಣೆ ಕಾರ್ಯಸಿದ್ಧಿಗೆ ಸಾಧನ ಅಂತ ತಿಳಿಸಿ ಅದರಲ್ಲಿ ದಾನಂ ಕರ್ಮ ಚ ಕರ್ತಾ ಚ ತ್ರಿವಿಧಂ ಗುಣಭೇದತಃ ಪೃಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣು ತಾನ್ಯಪಿ. ಈ ಜ್ಞಾನ ಅನ್ನೋದು ಮೂರು ವಿಧ, ಕರ್ಮ ಅನ್ನೋದು ಮೂರು ವಿಧ, ಕರ್ತ ಅನ್ನೋದು ಮೂರು ವಿಧ. ಆದ್ದರಿಂದನೇ ಆಗ್ತಕ್ಕಂಥ ಕಾರ್ಯಗಳು ಸಹ ಮೂರು ವಿಭಿನ್ನವಾದ ರೀತಿಯಲ್ಲಿ ನಡೀತಾ ಇದೆ ಹೊರತು ಎಲ್ಲರ ಕಾರ್ಯ ಒಂದೇ ರೀತಿ ಆಗೋದಿಲ್ಲ. ಇದು ಇಂಪಾರ್ಟೆಂಟ್. ಎಲ್ಲ ಕಾರ್ಯ ಒಂದೇ ರೀತಿ ಯಾತಕ್ಕಾಗೋದಿಲ್ಲ ಅಂದರೆ ಜ್ಞಾನದ ರೀತಿಯೇ ಬೇರೆ, ಕರ್ತೃವಿನ ಸ್ವಭಾವವೇ ಬೇರೆ, ಕರ್ಮದ ರೀತಿಯೇ ಬೇರೆ. ಒಂದು ಬೇರೆ ಆದರೆ ಸಾಕು, ಫಲ ಬೇರೆ ಆಗತ್ತೆ. ಇನ್ನು ಮೂರು ಬೇರೆ ಆದರಂತೂ ಫಲ ತೀರ ವಿರುದ್ಧವಾಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ಕರಣಂ ಕರ್ಮ ಕರ್ತಾಚ, ಯಾರರ ಬಗ್ಗೆ ಪರಿಜ್ಞಾನ, ಮೂರರಲ್ಲಿ ಮೂರು ಮೂರು ವಿಧದ ಒಂದು ವಿವರಣೆ. ಮೊದಲನೇದಾಗಿ ಜ್ಞಾನ, ಸರಿಯಾದ ಜ್ಞಾನ ಎಂದ್ರೆ ಏನು, ಅದನ್ನು ಪರಮಾತ್ಮ ವಿಸ್ತಾರ ಮಾಡಿ ಹೇಳಿದ್ದಾನೆ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಚ್ಛತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಭಗವಂತನನ್ನ ಕಾಣೋದು ಮತ್ತು ಅಲ್ಲಿರ್ತಕ್ಕಂಥ ಭಗವಂತನ ರೂಪಗಳಲ್ಲಿ ಸ್ವಲ್ಪವೂ ವ್ಯತ್ಯಾಸವಿಲ್ಲ, ಅದು ಒಂದೇ ರೀತಿಯಾಗಿ ಭಗವಂತ ಇದ್ದಾನೆ. ಆ ವಸ್ತುಗಳಲ್ಲಿ ವ್ಯತ್ಯಾಸ ಉಂಟು, ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಇನ್ನು ತುಂಬಾ ದೃಷ್ಟಾಂತ ಕೊಟ್ಟು ನೋಡಿದ್ದೇವೆ ಈಗಾಗಲೇ. ಇವತ್ತು ಫ್ರಿಡ್ಜ್ ಇರಬಹುದು, ವಾಷಿಂಗ್ ಮಿಷಿನ್ ಇರಬಹುದು, ಈ ಲೈಟ್ ಇರಬಹುದು, ಬೆಡ್ ಲೈಟ್ ಇರಬಹುದು, ಕರೆಂಟ್ ಅಂತ ಹೇಳಿದ್ರೆ ವೋಲ್ಟೇಜ್ ಎಷ್ಟು, ಕಾಮನ್ ವೋಲ್ಟೇಜ್ ಒಂದೇ ರೀತಿಯಾಗಿರುತ್ತೆ. ಆದರೆ ಫಂಕ್ಷನ್ ಮಾತ್ರ ಬೇರೆ ಬೇರೆ ಆಗ್ತಾ ಇರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಸ್ತುಗಳು ಬೇರೆ, ಉಪಕರಣಗಳು ಬೇರೆ, ಅಲ್ಲಿ ನಡೆಸತಕ್ಕಂತಹ ಆ ಕರೆಂಟಿನ ಶಕ್ತಿ ಮಾತ್ರ ಒಂದೇ ವಿಧವಾಗಿದೆ. ಅದೇ ರೀತಿಯಲ್ಲಿ ಪರಮಾತ್ಮ ಎಲ್ಲ ರೂಪಗಳು ಕೂಡ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಂದೇ ರೀತಿ ಇರುತ್ತೆ, ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ನಮಗೆ ದೃಷ್ಟಾಂತ ಗೊತ್ತಾಗೋದು ಯಾವಾಗ, ನೀವು ಬೆಡ್ ಲೈಟ್ ಜೀರೋ ಕ್ಯಾಂಡಲ್ ಬಲ್ಬ್ ಹಾಕಿರ್ತಾನೆ, ಅದನ್ನು ತೆಗೆದು ಕೈ ಇಡಿ, ಅದು ಜೀರೋ ಕ್ಯಾಂಡಲ್ ಶಾಕ್ ಹೊಡೆಯೋದಿಲ್ಲ, ಫುಲ್ ಮ್ಯಾಕ್ಸಿಮಮ್ ಎಷ್ಟು ಅಷ್ಟೇ ಹೊಡೆಯುತ್ತೆ. ಅದೇ ರೀತಿ ದೊಡ್ಡದನ್ನು ತೆಗೆದು ಹೊಡೀರಿ, ಅಲ್ಲೂ ಅಷ್ಟೇ ಹೊಡೆಯುತ್ತೆ. ಆದ್ದರಿಂದ ಯಾವ ಅಧಿಷ್ಠಾನದಲ್ಲಿದ್ದರೂ ದೇವರ ಶಕ್ತಿ ಮಾತ್ರ ಬದಲಾಗೋದೇ ಇಲ್ಲ. ಇದು ದೇವರ ವಿಶಿಷ್ಟವಾದಂಥ ಸಾಮರ್ಥ್ಯ. ಬೇರೆಯವರ ಶಕ್ತಿ ಹಾಗಲ್ಲ. ಬೇರೆಯವರ ಜೀವರ ಶಕ್ತಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಪರಿಸರಕ್ಕೆ ತಕ್ಕಂತೆ ಶಕ್ತಿಯಲ್ಲಿ ವ್ಯತ್ಯಾಸ. ಚಳಿಯಲ್ಲಿ ಅವನ ಶಕ್ತಿಯೇ ಬೇರೆ, ಬಿಸಿಯಲ್ಲಿ ಅವನ ರೀತಿಯೇ ಬೇರೆ. ಈ ಯೋಚನೆ ಮಾಡಿದರೆ ಅವನ ಶಕ್ತಿ ದೇಶ ಕಾಲಕ್ಕೆ ತಕ್ಕಂತೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಗಲು ರಾತ್ರಿಗಳಲ್ಲಿ ವಯಸ್ಸಿನ ತಕ್ಕಂತೆ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣುತ್ತೇವೆ. ದೇವರಲ್ಲಿ ಇಂಥ ಬದಲಾವಣೆ ಯಾವುದೂ ಇಲ್ಲ, ಒಂದೇ ರೀತಿ ಇರ್ತಾರೆ. ಈ ಕರೆಂಟ್ ಆಗಿಗೆ ಹೋಗೋದು ಬೇರೆ ಉಂಟು, ಪರಮಾತ್ಮನ ಪ್ರಶ್ನೆಯೇ ಇಲ್ಲ. ಶಾಶ್ವತೇಕ ಪ್ರಕಾರ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ, ಇದೆಲ್ಲ ಹಿಂದೆ ಹೇಳಿದ್ದಾರೆ. ಇದು ದೇವರ ವಿಶಿಷ್ಟವಾದಂಥ ಸಾಮರ್ಥ್ಯ. ಪ್ರತಿಯೊಂದು ಕಡೆಯೂ ದೇವರಿದ್ದಾನೆ, ಪೂರ್ಣ ಶಕ್ತಿವಂತನಾಗೇ ಇದ್ದಾನೆ. ಅದನ್ನು ಕೂಡ ಪೂರ್ಣಮದ ಪೂರ್ಣಮಿದಂ ಶಬ್ದಕ್ಕೆ ಅದು ಕೂಡ ಅರ್ಥನೇ. ಪೂರ್ಣಮದ ಪೂರ್ಣಮಿದಂ ಅದಃ ಪೂರ್ಣಂ ಇದಂ ಪೂರ್ಣಂ. ಅಲ್ಲಿರೋ ಭಗವದ್ ರೂಪನೂ ಪೂರ್ಣ, ಇಲ್ಲಿರೋ ಭಗವದ್ ರೂಪನೂ ಪೂರ್ಣ, ಎಲ್ಲ ಭಗವದ್ ರೂಪಗಳು ಪೂರ್ಣ. ಈ ರೀತಿ ಯಾರು ತಿಳ್ಕೊಳ್ತಾರಲ್ಲ ಅಂಥ ಜ್ಞಾನಕ್ಕೆ ಸಾತ್ವಿಕ ಜ್ಞಾನ ಅಂತ ಕರೀತಾರೆ. ಇನ್ನು ಎರಡನೇ ಭಾಗ, ದೇವ್ರ ಬಗ್ಗೆ ತಿಳ್ಕೊಳ್ಳೋದಲ್ಲ, ಬರೀ ಜಗತ್ತಿನ ಜನಗಳ ಬಗ್ಗೆ ವಸ್ತುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ಬಿಡ್ತಾನೆ, ದೇವ್ರ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಅದು ರಾಜಸ ಜ್ಞಾನ. ಇವತ್ತು ಲೌಕಿಕ ವಿದ್ಯೆಯಲ್ಲ ರಾಜಸ ಜ್ಞಾನ, ಅದು ತಪ್ಪಲ್ಲ, ಲೌಕಿಕ ವಿದ್ಯೆ ತಪ್ಪಲ್ಲ, ಕರೆಕ್ಟ್ ಅದು. ಆದರೆ ದೇವ್ರ ವಿಷಯ ಇಲ್ಲ, ಅದಕ್ಕೆ ರಾಜಸ ಜ್ಞಾನ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾತ್ವಿಕ ಜ್ಞಾನಕ್ಕೂ ರಾಜಸ ಜ್ಞಾನಕ್ಕೂ ವ್ಯತ್ಯಾಸ ಇಷ್ಟೇ. ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಸಾತ್ವಿಕ ಜ್ಞಾನ, ಜಗತ್ತಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ರಾಜಸ ಜ್ಞಾನ. ಆದರೆ ಜಗತ್ತಿನ ಬಗ್ಗೆ ದೇವ್ರ ಬಗ್ಗೆ ಎರಡು ಒಟ್ಟಿಗೆ ತಿಳ್ಕೊಳ್ಳೋದು ಭಾರಿ ಶ್ರೇಷ್ಠ, ತಿಳ್ಕೊಳ್ಳೋ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಆದ್ದರಿಂದ ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಭಾರಿ ಮುಖ್ಯ. ಎಲ್ಲ ನೋಡ್ಲಿಕ್ಕೆ ಸಾಧ್ಯವಾಗದೆ ಹೋದಾಗ ಇಂಪಾರ್ಟೆಂಟ್ ಮಾತ್ರ ನೋಡೋದು ಮನುಷ್ಯನ ಪದ್ಧತಿ ಅದು. ಆದ್ದರಿಂದ ಇವತ್ತು ಎಲ್ಲ ತಿಳ್ಕೊಳ್ಳೋ ಶಕ್ತಿ ನಮ್ಮದಲ್ಲ. ಆದ್ದರಿಂದ ಎಲ್ಲದರ ಸ್ವಾಮಿಯಾದ ಪರಮಾತ್ಮನ ತಿಳ್ಕೊಂಡು ಬಿಟ್ರೆ ಎಲ್ಲದನ್ನು ತಿಳ್ಕೊಂಡಂತಹ ನಮಗೆ ಒಂದು ಫಲ ಸಿಗುತ್ತೆ. ಇನ್ನು ದೇವರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು, ಎತ್ತು ಕೃಷ್ಣವದೇ ಕಸ್ಮಿನ್ ಕಾರ್ಯ ಸತ್ತಮ ಸಕ್ ಅಹೈತುಕಂ ಅತತ್ವಾರ್ಥವದ ಅಲ್ಪಂಚ ತತ್ತಾಮಸ ಮುದಾಹೃತಂ. ಇನ್ನು ದೇವರನ್ನೇ ಜೀವ ಅಂತ ತಿಳ್ಕೊಳ್ಳೋದು, ಜಗತ್ತನ್ನೇ ದೇವರು ಅಂತ ತಿಳ್ಕೊಳ್ಳೋದು, ಎಲ್ಲ ಒಟ್ಟಿನ ಮೇಲೆ ಈ ತಪ್ಪು ತಿಳುವಳಿಕೆ ಇದೆಯಲ್ಲ ಅಲ್ಪಂ, ದೊಡ್ಡ ವಿಷಯ ಬಿಟ್ಟು ಬಿಡೋದು, ಚಿಕ್ಕ ವಿಷಯದ ಬಗ್ಗೆ ಬಹಳ ಡಿಸ್ಕಸ್ ಮಾಡೋದು, ಅಸಾಮಾನ್ಯ ದೇವ್ರ ಬಗ್ಗೆ ಬಿಟ್ಟು ಬಿಡೋದು, ಯಾವುದಕ್ಕೆ ಮ್ಯಾಚ್ ಬಗ್ಗೆ ಮಾತಾಡ್ತಾ ಕೂತಿರೋದು, ಸಂಬಂಧನೇ ಇದೆ ಇದರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ಭಗವಂತನ ಗುಣವನ್ನು ಗಣನೆ ಮಾಡೋದು ಎಷ್ಟು ಪ್ರಯೋಜನ ಇದೆ ಅದರಿಂದ. ಅದಕ್ಕೆ ಅಲ್ಪಂ ಅಂದರೆ ಕ್ಷುಲ್ಲಕ ವಿಚಾರದ ಬಗ್ಗೆ ಭಾರಿ ಮೆಟಿಕ್ಯುಲಸ್ ಆಗಿ ನೋಡೋದು, ದೇವ್ರ ಬಗ್ಗೆ ಹೇಗಿದ್ರೂ ಪರವಾಗಿಲ್ಲ ಅಂತ ಅವಾಯ್ಡ್ ಮಾಡಿಬಿಡೋದು. ಹಾಗಲ್ಲ, ದೇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಬಂಗಾರವನ್ನು ಎಣಿಸ್ಬೇಕಾದ್ರೆ ತೂಗಬೇಕಾದ್ರೆ ಎಷ್ಟು ಸೆನ್ಸಿಟಿವ್ ಬ್ಯಾಲೆನ್ಸ್ ಇಂದ ತೂಗ್ತ, ನಾವು ಅಕ್ಕಿ ಬೇಳೆ ತೂಗುವ ತಕ್ಕಡಿಯಿಂದ ಬಂಗಾರ ತೂಗ್ಬಿಟ್ರೆ ಗೋವಿಂದ ಪೂರ್ತಿ ಪಾಪರ ಎದ್ದೋಗ್ಬಿಡುತ್ತಾನೆ. ಆ ಸೆನ್ಸಿಟಿವ್ ಬ್ಯಾಲೆನ್ಸೇ ಬೇಕು. ಆ ತರಹ ದೇವ್ರ ವಿಚಾರ ಮಾಡಬೇಕಾದ್ರೆ ಬಹಳಷ್ಟು ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಬೇಕು. ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಅಪ್ಪಿತಪ್ಪಿನೂ ಬಂದಿರಬಾರದು. ಅಷ್ಟು ಸರಿಯಾಗಿ ನಾವು ಹೇಳೋದು, ಸರಿಯಾಗಿ ಕೇಳೋದು, ಅಭ್ಯಾಸ ಮಾಡಬೇಕು. ಅದು ಶುದ್ಧವಾದ ಜ್ಞಾನ. ಅದನ್ನು ಬಿಟ್ಟು ಬಿಟ್ಟು ಅಲ್ಪ ವಿಚಾರದ ಬಗ್ಗೆ ಪರಿಜ್ಞಾನ, ಮಹತ್ವಪೂರ್ಣವಾದ ವಿಚಾರದ ಬಗ್ಗೆ ಅಜ್ಞಾನ ಅಥವಾ ಮಿಥ್ಯಾಜ್ಞಾನ ಇದ್ದರೆ ಅದನ್ನು ತಾಮಸ ಜ್ಞಾನ ಅಂತ ಕರೀತಾರೆ. ಇಷ್ಟು ಆಗಿದೆ. ಈಗ ಇನ್ನು ಮುಂದೆ ಕರ್ಮ ಮೂರು ವಿಧ ಅಂತ ಹೇಳುತ್ತೆ. ಕರ್ಮವು ಮೂರು ವಿಧ. ಅದು ಹೇಗೆ ಮೂರು ವಿಧ ಅಂದರೆ ಹೇಳುತ್ತಾರೆ, ಯಾವುದು ಯಾವ ಕರ್ಮದಲ್ಲಿ ನಿಯತಂ ಸಂಗರಹಿತಂ ಅರಾಗ ದ್ವೇಷತಃ ಕೃತಂ, ಇದು ಅಫಲ ಪ್ರೇಪ್ಸುನಾ ಕರ್ಮ